ಅದು ಸಿಹಿನೇ ಇರ್ತದೆ, ಬೆಲ್ಲದಚ್ಚಿನಿಂದ ಮಾಡಿದ್ದು. ಅಥವಾ ಬದನೆಕಾಯಿಯನ್ನೇ ಬೆಲ್ಲದಚ್ಚಿನಿಂದ ಮಾಡಿದರೆ ಎಲ್ಲ ವೈದಿಕರು ತಗೋತಾರೆ, ಏ ಹಾಕು ಪರವಾಗಿಲ್ಲ ಬೆಲ್ಲದ್ದು ಅಂತ ನಡೀತದೆ. ಬೆಲ್ಲದಚ್ಚಿನಿಂದ ಮಾಡಿದ ಕಾಸರು ಸಲ್ಲದೆ ಬಲ್ಲ ಬುಧರಿಗೆ ಅಂತಾರೆ. ಬಲ್ಲ ಬುಧರಿಗೆ ಸಲ್ಲದೆ ಬೆಲ್ಲದಚ್ಚಿನಿಂದ ಮಾಡಿದರೆ, ಹಾಗೆ ಅಲ್ಲಿರುವಂಥ ನಾಯಿಯಾಗಲಿ ಹಾವಾಗಲಿ ಅಥವಾ ಕೋತಿ ಆಗಲಿ ಏನೇ ಆಗಲಿ ಅದೆಲ್ಲವೂ ಕೂಡ ಜ್ಞಾನಾನಂದಮಯ ದೇಹದಿಂದ ಇರ್ತದಂತೆ, ಸ್ವರೂಪ ದೇಹದಿಂದ ಇರ್ತದೆ, ಆದ್ದರಿಂದ ಅದು ಹೀನ ಆಗುವುದಿಲ್ಲ. ಅದೇ ಇಲ್ಲಿದ್ದಾಗ ಭೂಲೋಕದಲ್ಲಿದ್ದಾಗ ಹೀನ ಆಗ್ತದೆ, ಮೇಲ್ಮೇಲೆ ಹೋದಾಗ ಅದು ಮಾನ್ಯ ಆಗ್ತದಂತೆ. ಯಾರೇ ವ್ಯಕ್ತಿಗಳಷ್ಟೇ ಕೆಳಗಿದ್ದಾಗ ಸ್ವಲ್ಪ ಇದಾಗ್ತಾರೆ, ಒಳ್ಳೆ ಒಳ್ಳೆ ಸ್ಥಾನದಲ್ಲಿ ಕೂತಾಗ ಮಾನ್ಯರಾಗ್ತಾರೆ. ಒಬ್ಬ ವ್ಯಕ್ತಿನೇ ಆನೆ ಮೇಲೆ ಕೂಡಿಸ್ರಿ, ಭಾರಿ ಮಾನ್ಯತೆ ಬರ್ತದೆ. ಅದೇ ಕತ್ತೆ ಮೇಲೆ ಕೂಡಿಸಿದಾಗ ಅವನ ಮಾನ್ಯತೆ ಡಲ್ ಆಗ್ತದೆ. ಒಬ್ಬನೇ ವ್ಯಕ್ತಿ, ಒಂದೊಂದು ಕಡೆ ಕೂತಾಗ ಒಂದೊಂದು ಮರ್ಯಾದೆ ಇರ್ತದೆ, ಅವನಿಗೆ ಎಲ್ಲಿ ಕೂತಿರ್ತಾನೆ ಅನ್ನೋದ್ರ ಮೇಲೆ ಮರ್ಯಾದೆ ಇರ್ತದೆ. ಹಾಗೆಯೇ ಅದು ವೈಕುಂಠ ಲೋಕದಲ್ಲಿರುವಾಗ ಅದು ನಾಯಿಯೂ ಮಾನ್ಯ, ಅಶ್ವವೂ ಮಾನ್ಯ, ಗಜವೂ ಮಾನ್ಯ ಅಂತ. ಅಶ್ವವೂ ಮಾನ್ಯ, ಗಜವೂ ಮಾನ್ಯ, ಎಲ್ಲವೂ ಮಾನ್ಯನೇ. ಶ್ವಾಪಿ ನಾಯಿಯೂ ಕೂಡ ಮಾನ್ಯನೇ ಇಲ್ಲ, ಅದರಲ್ಲೇನಿಲ್ಲ, ಎಲ್ಲ ಜಾತಿ ಸಮಾಕೀರ್ಣವಾಗಿರ್ತದೆ. ಕಲ್ಲೆಂದು ಬಿಸುಟರೆ ಮಾಣಿಕ್ಯ ರತ್ನವ ಅಂತ ಕೇಳ್ತಾರೆ ವಾದರಾಜರು. ಮಾಣಿಕ್ಯ ರತ್ನ ಅದು ಸ್ಟೋನ್ಸ್ ಅಂತಲೇ ಹೇಳೋದು, ಅದಕ್ಕೆ ಕಲ್ಲೇ, ಅದೊಂದು ರೀತಿ ಕಲ್ಲೇ ಮಾಣಿಕ್ಯ ರತ್ನ. ಕಲ್ಲಾದರೂ ಕೂಡ ಉತ್ತಮ ಜಾತಿಯ ಕಲ್ಲು, ಅದು ಹೇಗೆ ಮಾನ್ಯವೋ ಅದರಂತೆ ಎಲ್ಲವೂ ಕೂಡ ಇರ್ತದೆ. ಮೋಕ್ಷದಲ್ಲಿ ಅನೇಕ ಜನ ಇರ್ತಾರಂತೆ, ಎಷ್ಟು ತುಂಬಿರ್ತದೆ ಅಂತಂದರೆ ಮೋಕ್ಷ ಲೋಕದಲ್ಲಿರುವ ಬ್ರಹ್ಮದೇವರುಗಳು ಎಷ್ಟಿದ್ದಾರೆ ಅಂತಲೇ ಲೆಕ್ಕ ಇಲ್ಲಂತೆ. ಯಾಕೆ ಈ ಕಲ್ಪದ ಬ್ರಹ್ಮನೂ ಮೋಕ್ಷಕ್ಕೆ ಹೋಗಿರ್ತಾನೆ, ಹಿಂದಿನ ಕಲ್ಪದ ಬ್ರಹ್ಮನೂ ಮುಕ್ತನಾಗಿರ್ತಾನೆ, ಆದರೆ ಹಿಂದಿನ ಕಲ್ಪದ ಬ್ರಹ್ಮನೂ ಮುಕ್ತ. ಎಷ್ಟು ಕಲ್ಪ ಯಾವತ್ತು ಪ್ರಾರಂಭ ಆಯಿತು ಅಂತಿಲ್ಲ, ಅನಾದಿನಿತ್ಯ ಈ ಸಂಸಾರ. ಹಾಗಾಗಿ ಪ್ರತಿಯೊಂದು ಕಲ್ಪದಲ್ಲಿ ಬ್ರಹ್ಮರು ಮುಕ್ತಿಗೆ ಹೋಗಿ 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 ಆ ಬ್ರಹ್ಮರ ಸಂಖ್ಯೆನೇ ಸಾಕಷ್ಟು ಆಗೋಗಿರ್ತದೆ ಮುಕ್ತರಾದವರು. ಈ ಒಂದೊಂದು ವರ್ಷನೂ ಕೂಡ ಡಿಗ್ರಿ ಮುಗಿಸ್ಕೊಂಡು ಬಂದು 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 ಎಷ್ಟು ಜನ ಡಿಗ್ರಿ ಹೋಲ್ಡರ್ಸ್ ಆಗಿಬಿಟ್ಟಿರ್ತಾರೆ ನೋಡಿ, ಹಾಗೆ ಅವರೇ ಸಂಖ್ಯೆ ಜಾಸ್ತಿ ಆಗಿಬಿಟ್ಟಿರ್ತದೆ. ಅದೇ ರೀತಿ ಮುಕ್ತ ಬ್ರಹ್ಮರುಗಳೇ ಅನೇಕ. ಋಚಾಂತ್ವಃಪೋಷಮಾಸ್ತೇ ಪುಷ್ಪಾನ್ ಗಾಯತ್ರಂತೋ ಗಾಯತಿ ಶಕ್ವರೀಷು ಬ್ರಹ್ಮತ್ವೋ ವದತಿ ಜಾತ ವಿದ್ಯಾನ್ ಅಂತ ವೇದ ಮಂತ್ರ ಹೇಳ್ತದೆ. ಒಬ್ಬ ಬ್ರಹ್ಮ ಋಗ್ವೇದ ಪಾರಾಯಣ ಮಾಡ್ತಾ ಕೂತಿರ್ತಾನಂತ, ಇನ್ನೊಬ್ಬ ಬ್ರಹ್ಮ ಯಜುರ್ವೇದ ಪಾರಾಯಣ ಮಾಡ್ತಿರ್ತಾನೆ, ಮತ್ತೊಬ್ಬ ಬ್ರಹ್ಮ ಗಾಯತ್ರಂತೋ ಗಾಯತಿ ಶಕ್ವರೀಷು ಸಾಮ್ವೇದ ಪಾರಾಯಣ ಮಾಡ್ತಿರ್ತಾನೆ, ಬ್ರಹ್ಮತ್ವೋ ವದತಿ ಜಾತ ವಿದ್ಯಾಂ, ಇನ್ನೊಬ್ಬ ಬ್ರಹ್ಮ ಪುರಾಣ ಹೇಳ್ತಾ ಇರ್ತಾನಂತ, ಬ್ರಹ್ಮದೇವರು ಪುರಾಣ ಹೇಳ್ತಾರಂತ ಅಲ್ಲಿ. ಹೀಗೆ ಬ್ರಹ್ಮದೇವರುಗಳೇ ಒಬ್ಬ ಬ್ರಹ್ಮ ಯಜ್ಞಯಾಗಗಳನ್ನು ಮಾಡ್ತಿರ್ತಾನಂತೆ. ಈ ರೀತಿ ಬ್ರಹ್ಮರ ಸಂಖ್ಯೆನೇ ಸಾಕಷ್ಟಿದೆ. ಆದರೂ ಇದೇ ರೀತಿ ಬೇರೆ ಬೇರೆ ದೇವತೆಗಳು ಮುಕ್ತರಾದಾಗ ಅವರು ಕೂಡ ಸಾಕಷ್ಟಿರ್ತಾರೆ. ಹಾಗಾದರೆ ಬ್ರಹ್ಮಾಂಡದ ಒಳಗಡೆ ವೈಕುಂಠ ಲೋಕ ಅಂತೊಂದಿದೆ, ಬ್ರಹ್ಮಾಂಡದ ಅಳತೆ ಎಷ್ಟು? 50 ಕೋಟಿ ಯೋಜನೆ ವಿಸ್ತಾರ, ಕೆಳಗಿನಿಂದ ಮೇಲೆ 50 ಕೋಟಿ, ಒಂದು ಬದಿಯಿಂದ ಇನ್ನೊಂದು ಬದಿಗೆ 50 ಕೋಟಿ ಯೋಜನೆ, ಅದು ಮಧ್ಯದಲ್ಲಿ. ಮೇಲ್ಮೇಲೆ ಹೋದಾಗ ಅಗಲ ಕಡಿಮೆ ಆಗ್ತಾ ಬರ್ತದೆ, ಯಾಕೆಂದರೆ ಹೀಗಾಗ್ತದೆ ನೋಡಿ, ಮೇಲೆ ಹೋದಾಗ ಮೇಲಿನ ಅಗಲ ಕಡಿಮೆ ಆಗ್ತದೆ, ಚಚ್ಚೌಕಾಕಾರವಾಗಿಲ್ಲ, ಮೇಲೆ ಹೋದಂತೆ ಕಡಿಮೆ, ಕೆಳಗೆ ಬಂದಂತೆ ಮತ್ತೆ ಕಡಿಮೆ. ಹಾಗಾದರೆ ವೈಕುಂಠ ಲೋಕಕ್ಕೂ ಒಂದಿಷ್ಟು ಅಂತ ಅಳತೆ ಇದೆ, ಇಷ್ಟಡಿ ಎತ್ತರ, ಇಷ್ಟಡಿ ಅಗಲ ಉದ್ದ ಅಂತ. ಇಷ್ಟು ಜನ ಬ್ರಹ್ಮರು ಇವರೆಲ್ಲ ಹೋದರೆ, ದೇವತೆಗಳೆಲ್ಲ ಹೋದರೆ ಅವ್ರಿಗೆ ಪ್ರತ್ಯೇಕ ಪ್ರತ್ಯೇಕ ಮನೆ ಬೇರೆ, ಏನು ದೊಡ್ಡ ಹಾಲ್ ಮಾಡಿಬಿಟ್ಟು ಅಲ್ಲಿ ಇಟ್ಕೊಳ್ರಿ, ಎಲ್ಲ ಗೋಡೆಯಲ್ಲಿ ಕಪೋರ್ಟ್ ಮಾಡಿರ್ತೀವಿ ಒಬ್ಬೊಬ್ರಿಗೆ ಒಂದೊಂದು ಅಂತ, ಆ ರೀತಿ ಲೆಕ್ಕ ಅಲ್ಲ, ಒಬ್ಬೊಬ್ರಿಗೆ ಒಂದೊಂದು ಪ್ರತ್ಯೇಕ ಮನೆಗಳೇ. ಹೀಗಿರುವಾಗ ಅಷ್ಟು ಬ್ರಹ್ಮರಿಗೆ ಅಲ್ಲಿ ಸ್ಥಳಾವಕಾಶ ಹೇಗೆ ಬರ್ತದೆ ಅನ್ನೋ ಸಂದೇಹ ಬರ್ತದೆ. ಅದಕ್ಕೆ ವಾದರಾಜರು ಹೇಳ್ತಾರೆ, ನೀವ್ಯಾಕೆ ತಲೆ ಕೆಡಿಸ್ಕೊಳ್ತೀರಿ, ನಿಮ್ಗೆ ಹೋದಾಗಂತೂ ಜಾಗ ಇದೆ ಅಂತ. ನೀವು ನಮಗೆ ಹೋದಾಗ ಅಲ್ಲಿ ಇರ್ತದೋ ಇಲ್ಲೋ, ಎಲೆ ಸಿಗ್ತದೋ ಇಲ್ಲೋ ಅಂತ ಯೋಚನೆ ಮಾಡಬೇಕಾಗಿಲ್ಲ, ನಿಮಗಂತೂ ಜಾಗ ಇದೆ. ಅದು ಹೇಗೆ ಸಿಗುತ್ತೆ ಅಂತಂದರೆ, ಆ ಲೋಕಗಳೆಲ್ಲ ಜಡವಾದ ಲೋಕ ಅಲ್ಲ, ವೈಕುಂಠ ಲೋಕ ಅನ್ನೋದು ಜಡ ಲೋಕ ಅಲ್ಲ, ಅದು ಚೈತನ್ಯಮಯವಾದಂಥ ಲೋಕ. ಚೈತನ್ಯಮಯವಾದ ಲೋಕ ಅದು ಯಾವ್ಯಾವ ಚೇತನ? ಸಾಧಾರಣ ಚೇತನ, ಲಕ್ಷ್ಮೀದೇವಿಯ ಸ್ವರೂಪಭೂತವಾದ ಲೋಕ, ಶ್ರೀರೂಪಂ ಅಂತ ಲಕ್ಷ್ಮೀ ಸ್ವರೂಪಭೂತವಾದ ಲೋಕ. ಆದ್ದರಿಂದ ಅದು ಅಚಿಂತ್ಯ ಶಕ್ತಿ ಪರಮಾತ್ಮನಿಗಿದ್ದ ಹಾಗೆ ಲಕ್ಷ್ಮೀದೇವಿಗೂ ಇದೆ. ತನ್ನ ಸ್ವರೂಪಭೂತವಾದ ಲೋಕದಲ್ಲಿ ಎಷ್ಟು ಜನ ಬಂದರೂ ಸ್ಥಳಾವಕಾಶ ಇದೆ. ಎಂಥೆಂಥ ಸಿಟಿ ಬಸ್ನಲ್ಲಿ ಅದು ಎಷ್ಟು ಜನರನ್ನು ತುಂಬಿಸ್ಕೋತಾರೆ ಏನು ಕಥೆ. ಇನ್ನು ಮೋಕ್ಷದಲ್ಲಿ ಲಕ್ಷ್ಮೀ ಸ್ವರೂಪಭೂತವಾದ ಲೋಕದಲ್ಲಿ ಅಷ್ಟು ಜನರನ್ನು ತುಂಬಿಸ್ಕೊಳ್ಳೋದಿಲ್ವೇ? ಅಷ್ಟು ಅವಕಾಶ ಇದ್ದೇ ಇದೆ. ಆದರೆ ರಾಜರು ಕೊಡುವ ದೃಷ್ಟಾಂತ ಏನು ಗೊತ್ತೇನು? ಒಂದು ಪುರಾಣದ ಕಥೆಯನ್ನು ದೃಷ್ಟಾಂತ ಕೊಡ್ತಾರೆ. ಅಗಸ್ತ್ಯರ ದೃಷ್ಟಾಂತ ಕೊಡ್ತಾರೆ. ಅಗಸ್ತ್ಯ ಋಷಿಗಳು ಅವರ ಹೊಟ್ಟೆ ಎಷ್ಟಿತ್ತು, ಅಂಥ ಅಗಸ್ತ್ಯ ಋಷಿಗಳು ತಮ್ಮ ಹೊಟ್ಟೆಯಲ್ಲಿ ಇಡೀ ಸಮುದ್ರವನ್ನೇ ಚುಲುಕೀಕೃತ ವಾರಾಸಿಹಿ ಅಂತ ಇಡೀ ಸಮುದ್ರವನ್ನೇ ಆಪೋಷಣ ತಗೊಂಡು ಪಾನ ಮಾಡಿದ್ದಾರೆ. ನೋಡ್ಲಿಕ್ಕೆ ಹೊಟ್ಟೆ ಸಣದು, ಅದರಲ್ಲಿ ಅಷ್ಟೂ ಸಮುದ್ರದ ನೀರು ಹಿಡಿತೋ ಇಲ್ಲೋ. ಒಬ್ಬ ಅಗಸ್ತ್ಯ ಋಷಿಗಳಿಗೆ ಇಷ್ಟು ಸಮುದ್ರದ ನೀರು ತುಂಬಿಸಿಕೊಳ್ಳುವಷ್ಟು ಶಕ್ತಿ ಇದ್ದಾಗ ಲಕ್ಷ್ಮೀದೇವಿಯ ಸ್ವರೂಪಭೂತವಾದ ಲೋಕಕ್ಕೆ ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಂಡು ಬಂದವ್ರನ್ನೆಲ್ಲ ಹಿಡಿಸಿಕೊಳ್ಳುವಷ್ಟು ಶಕ್ತಿ ಇಲ್ಲವೇ ಅಂತ ಕೇಳ್ತಾರೆ. ಅದರಿಂದ ಪುರಾಣ ನಂಬುವವರು, ಅಗಸ್ತ್ಯ ಋಷಿಗಳ ಕಥೆ ನಂಬುವವರು, ಸಮುದ್ರವನ್ನು ಪಾನ ಮಾಡಿದರು ಅಂತ ಕಥೆ ನಂಬುವವರು ಆ ಮೋಕ್ಷ ಲೋಕದಲ್ಲಿ ಅಷ್ಟೂ ಜನ ಇರ್ತಾರೆ ಅಂತ ನಂಬಲಿಕ್ಕೆ ಏನೂ ಅಡ್ಡಿ. ಅಸಂಖ್ಯ ಜೀವರಾಶಿಗಳು ಮೋಕ್ಷಕ್ಕೆ ಹೋಗ್ತಿರ್ತಾರೆ, ಅವ್ರನ್ನೆಲ್ಲ ತುಂಬಿಸ್ಕೊಳ್ತದೆ ಅಂತಹ ಶಕ್ತಿ. ತದನಾಧಿಕ ಮಧ್ಯವಿಜಯದಲ್ಲೂ ಇದೆ, ತದನಾಧಿಕಾಲ ಮಿತ ಮುಕ್ತಿರತೇ ಅಗಣೀಯ ಶಂಭು ಮುಖ ಸಂಘತತೇ ನಗರೈರ್ ಮಹಾಪುರಮ ಸಂಹತಿ ಮಲ್ ಲಸತಿ ಪ್ರಭೋ ಅಯಮಹೋ ಮಹಿಮಾ. ಅಗಣೀಯ ಶಂಭು ಮುಖ ಸಂಘತತೆ ಅಂತ ಬೇಕಾದಷ್ಟು ಲೆಕ್ಕ ಇಲ್ಲದಷ್ಟು ರುದ್ರಾದಿಗಳು ಅಲ್ಲಿರ್ತಾರೆ. ಅವರಿಗೆಲ್ಲರಿಗೂ ಕೂಡ ರುದ್ರದೇವರು ಅಂದರೆ ಶೇಷ ಪದವಿಗೆ ಬಂದು ಮುಕ್ತಿ ಹೋದಾಗ ಅವರೆಲ್ಲರಿಗೂ ಕೂಡ ಅಲ್ಲಿ ಅವಕಾಶ ಇದ್ದೇ ಇದೆ. ತಾರತಮ್ಯನೂ ಇದೆ, ಮೋಕ್ಷದಲ್ಲಿ ತಾರತಮ್ಯ ಇದೆ. ಅಕ್ಷಣ್ವಂತ ಕರ್ಣವಂತ ಸಖಾಯ ಮನೋಜವೇಷು ಅಸಮಾಬಭೂವು ಅಂತ. ಅಲ್ಲಿ ಮುಕ್ತರಾಗಿರ್ತಾರೆ ಆದರೆ ಮನೋಜವೇಷು ಅಸಮಾಬಭೂವು, ಏಕರೂಪತೆಯಿಂದ ಇರೋದಿಲ್ಲ, ತಾರತಮ್ಯ ಸಹಿತರಾಗೇ ಇರ್ತಾರೆ. ಆದರೂ ತಾರತಮ್ಯ ಇದ್ದರೂ ಕೂಡ ಕೋಪತಾಪ ಇರೋದಿಲ್ಲ. ಇಲ್ಲೆಲ್ಲ ತಾರತಮ್ಯ ಸಿಟ್ಟಿ ಕಾರಣ, ಒಬ್ರಿಗೊಬ್ಬರು ಒಬ್ಬರ ಮೇಲೆ ಒಬ್ಬರಿಗೆ ಅಸೂಯೆ ಬರಲಿಕ್ಕೆ ಕಾರಣ ಏನಂದ್ರೆ ಈ ತಾರತಮ್ಯನೇ. ಅವನಿಗೆ ಜಾಸ್ತಿ ಆಯಿತು ನನಗೆ ಕಡಿಮೆ ಆಯಿತು, ಅವನಿಗೆ ಹೆಚ್ಚು ಸಂಪತ್ತು ನನಗೆ ಕಡಿಮೆ ಸಂಪತ್ತು, ಅವನಿಗೆ ದೊಡ್ಡ ಅಧಿಕಾರ ಬಂತು ನನಗೆ ಸಣ್ಣ ಪೋಸ್ಟ್ ಸಿಕ್ತು, ಇದೇ ಕಾರಣ. ಆದರೆ ಮೋಕ್ಷದಲ್ಲಿ ಮಾತ್ರ ಈ ತಾರತಮ್ಯ ಇದ್ದರೂ ಕೂಡ ಅದು ಸಿಟ್ಟಿಗೆ ಕೋಪ ತಾಪ ಅಸೂಯಾದಿಗಳಿಗೆ ಕಾರಣ ಆಗೋದಿಲ್ಲ, ದುಃಖಕ್ಕೆ ಕಾರಣ ಆಗೋದಿಲ್ಲ. ಯಾಕೆ ಅಂತಂದರೆ ಅವರವ್ರಿಗೆ ಎಷ್ಟು ಬೇಕೋ ಅಷ್ಟು ಪೂರ್ತಿ ಇರ್ತದಂತೆ, ಅವರವ್ರಿಗೆ ಎಷ್ಟು ಬೇಕೋ ಅಷ್ಟು ಪೂರ್ತಿ ಇರ್ತದೆ, ಇನ್ನು ಬೇಕು ಅನ್ನೋ ಅಪೇಕ್ಷೆನೇ ಇರೋದಿಲ್ಲ. ಆದ್ದರಿಂದ ಸಿಟ್ಟಿಗೆ ಕಾರಣ ಇದೆ. ಪರಿಪೂರ್ಣತೆ ಅನ್ನೋದಿರ್ತದೆ, ತಾರತಮ್ಯ ಇದ್ದರೂ ಕೂಡ ಪರಿಪೂರ್ಣತೆ ಇರ್ತದೆ ಪ್ರತಿಯೊಬ್ಬರಿಗೂ ಕೂಡ. ಒಂದು ಕೊಡ ತುಂಬಿದೆ, ನೀರು ತುಂಬಿದೆ, ಕೊಡದಲ್ಲೂ ನೀರು ತುಂಬಿದೆ, ಒಂದು ತಂಬಿಗೆಯಲ್ಲೂ ನೀರು ತುಂಬಿದೆ, ಒಂದು ಲೋಟದಲ್ಲಿಯೂ ನೀರು ತುಂಬಿದೆ, ಎಲ್ಲದರಲ್ಲೂ ನೀರು ತುಂಬಿದೆ, ಆದರೂ ತಾರತಮ್ಯ ಇದೆ ಅಲ್ವೇ. ಕೊಡದ ನೀರು ಜಾಸ್ತಿ, ತಂಬಿಗೆಯಲ್ಲಿ ತುಂಬಿದ ನೀರು ಇನ್ನೂ ಕಡಿಮೆ, ಲೋಟದಲ್ಲಿ ತುಂಬಿದ ನೀರು ಇನ್ನೂ ಕಡಿಮೆ, ಹೀಗೆ ಹೆಚ್ಚು ಕಡಿಮೆ ಅನ್ನೋ ತಾರತಮ್ಯ ಇದೆ. ಆದರೆ ಆ ಕೊಡಕ್ಕೆ ತಂಬಿಗೆಗೆ ಸಿಟ್ಟು ಬರೋದಿಲ್ಲ, ಯಾಕೆ ತಂಬಿಗೆ ಇರೋದೇ ಆಕಾರ ಅಷ್ಟು, ಇನ್ನು ಜಾಸ್ತಿ ಹಾಕಿದ್ರೆ ಚೆಲ್ತದೆ. ಲೋಟಕ್ಕೆ ಸಿಟ್ಟು ಬರೋದಿಲ್ಲ ನನಗೆ ಕಡಿಮೆ ನೀರು ಹಾಕಿದ್ರು ಅಂತ, ಇರೋ ಕೆಪಾಸಿಟಿನೇ ಅಷ್ಟು. ಆದ್ದರಿಂದ ಅದಕ್ಕೆ ಕೋಪತಾಪಗಳಿಗೆ ಅವಕಾಶ ಇಲ್ಲ. ಹಾಗೆ ಮೋಕ್ಷದಲ್ಲಿ ಹೆಚ್ಚು ಕಡಿಮೆ ಅಂತಿದ್ರೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಪರಿಪೂರ್ಣತೆ ಅನ್ನೋದು ಇರೋದರಿಂದ ಅಲ್ಲಿ ಯಾವ ಅಸೂಯಾದಿಗಳಿಗೆ ಕಾರಣ ಇಲ್ಲ ಅಂತ ಹೇಳ್ತಾರೆ. ಇನ್ನು ಮೋಕ್ಷದ ಪ್ರಕಾರಗಳು, ಅದರ ಬಗ್ಗೆನೂ ವಿವರಣೆ ಕೊಡ್ತಾರೆ. ಏನೇನು ಬೇಕೋ ಸಾಧ್ಯವಾದಷ್ಟು ವಿಷಯ ಸಂಗ್ರಹ ಮಾಡಿ ಹಾಕಿದ್ದಾರೆ. ಎಷ್ಟು ಪ್ರಕಾರ ಇದೆ ಅಂತಂದರೆ ನಾಲ್ಕು ಪ್ರಧಾನ ಪ್ರಕಾರಗಳನ್ನು ಹೇಳ್ತಾರೆ. ಇನ್ನು ಒಂದು ಬಿಟ್ಟಿದ್ದಾರೆ, ಅದು ಎಲ್ರಿಗೂ ಇಲ್ಲಾದ್ರಿಂದ ಅದನ್ನು ಬಿಟ್ಟಿದ್ದಾರೆ. ಸಾಧಾರಣವಾಗಿರೋದು ನಾಲ್ಕು ಪ್ರಕಾರ: ಸಾಯುಜ್ಯ, ಸಾಲೋಕ್ಯ, ಆಮೇಲೆ ಸಾಮೀಪ್ಯ, ಅನಂತರ ಸಾರೂಪ್. ಅದು ಕ್ರಮವಾಗಿ ಹೇಳ್ತಾರೆ, ಅದರಲ್ಲೂ ತಾರತಮ್ಯ ಇದೆ. ಬಹಳ ಉತ್ತಮರಾದ ದೇವತೆಗಳಿಗೆ ಸಿಗೋದು ಸಾಯುಜ್ಯ ಮೋಕ್ಷ. ಶ್ರೀಕಾಂತನಂಗವ ಮುಟ್ಟಿಕೊಂಡಿಪ್ಪುದೇ ಸಾಯುಜ್ಯ ಮುಕ್ತಿ. ಈ ಕುಜನರ ಐಕ್ಯವ ಯುಜಿರಿ ಯೋಗೆ ಎಂಬ ವ್ಯಾಕರಣೋಕ್ತಿ ಬಿಡಿಸಿತಲ್ಲ ಅಂತ. ಸಾಯುಜ್ಯ ಅಂದರೆ ಆ ಸಾಯುಜ್ಯ ಅನ್ನೋ ಶಬ್ದ ನಿರ್ಮಾಣ ಆಗಿರೋದೇ ಯುಜಿರ್ ಯೋಗೆ ಅನ್ನೋ ಧಾತು. ಯೋಗ, ಯೋಗ ಅಂತಂದರೆ ಸಂಬಂಧ. ಪರಮಾತ್ಮನ ಶ್ರೀಕಾಂತನ ಅಂಗವ ಮುಟ್ಟಿಕೊಂಡಿಪ್ಪುದೇ ಸಾಯುಜ್ಯ ಮುಕ್ತಿ. ಭಗವಂತನ ಅಂಗ ಮುಟ್ಟಿಕೊಂಡಿರೋದು ಅಂದರೆ ಹೊರಗಿನಿಂದಲ್ಲ. ಈಗ ಯಾವ್ಯಾವ ದೇವತೆಗಳು ಈಗ ಸೃಷ್ಟಿಯಲ್ಲಿ ಯಾವ ಅಂಗವನ್ನು ಆಶ್ರಯಿಸಿರ್ತಾರೋ ಅವರು ಮೋಕ್ಷಕ್ಕೆ ಹೋದಾಗ ಅದೇ ಅಂಗದಲ್ಲೇ ಸೇರಿರ್ತಾರೆ. ಸೂರ್ಯ ಈಗ ಕಣ್ಣಿನಲ್ಲಿದ್ದಾನೆ, ಪರಮಾತ್ಮನ ಕಣ್ಣಿನಲ್ಲಿ ಸೂರ್ಯ ಇದ್ದಾನೆ, ಮೋಕ್ಷದಲ್ಲಿಯೂ ಕೂಡ ಕಣ್ಣಿನೊಳಗೆ ಸೇರಿಕೊಳ್ತಾನೆ. ಹೀಗೆ ಯಾವ್ಯಾವ ದೇವತೆಗಳು ಯಾವ ಅಂಗದಲ್ಲಿ ಆಶ್ರಯಿಸಿದ್ದಾರೆ ಮೋಕ್ಷದಲ್ಲೂ ಆ ಅಂಗದಲ್ಲಿ ಸೇರಿಕೊಳ್ತಾರೆ. ಈ ರೀತಿ ಶ್ರೀಕಾಂತನ ಅಂಗವ ಮುಟ್ಟಿಕೊಂಡಿಪ್ಪುದೇ ಸಾಯುಜ್ಯ. ಮತ್ತು ಸಾಯುಜ್ಯ ಅಂತನ್ನೋದು ಭಾಗವತಾದಿಗಳಲ್ಲೆಲ್ಲ ಬರ್ತದೆ, ಅದಕ್ಕೆ ಬೇರೆಯವರು ಅರ್ಥ ಮಾಡೋದು ಐಕ್ಯ ಅಂತ. ಸಾಯುಜ್ಯ ಮೋಕ್ಷ ಅನ್ನೋದನ್ನೇ ಐಕ್ಯ ಅಂತ ಅರ್ಥ ಮಾಡ್ತಾರೆ. ವಾದಿರಾಜರು ಕೇಳ್ತಾರೆ, ಸಾಯುಜ್ಯ ಅನ್ನುವ ಶಬ್ದದಲ್ಲಿ ಸೇರಿದ ಯುಜಿರ್ ಯೋಗೆ ಅನ್ನುವ ಧಾತುವೆ ವ್ಯಾಕರಣೋಕ್ತಿ ನಿನ್ನ ಐಕ್ಯವನ್ನು ಬಿಡಿಸಿತಲ್ಲ ಅಂದ್ಬಿಟ್ಟು. ವ್ಯಾಕರಣದ ಪ್ರಕಾರನೇ ಐಕ್ಯ ಅಂತ ಅರ್ಥ ಬರೋದಿಲ್ಲ. ಸಾಯುಜ್ಯ ಅಂದರೆ ಪರಮಾತ್ಮನ ಹಂಗೆ ಮುಟ್ಟಿಕೊಂಡಿರು. ಇಹಾಚ್ಯುತ ಅಂಗಗಾ ದೇವಾಹ ಎನ್ ಮುಕ್ತೌಚ ತದಂಗಗಾಹ. ಸಂಸಾರದಲ್ಲಿ ಯಾವ ಅಂಗದಲ್ಲಿರ್ತಾರೆ? ಎನ್ ಮುಕ್ತೌಚ ತದಂಗಗಾಹ, ಮುಕ್ತಿಯಲ್ಲೂ ಅದೇ ಅಂಗದಲ್ಲಿ ಅವರು ಪ್ರವೇಶ ಮಾಡ್ತಾರೆ. ಇದು ಸಾಯುಜ್ಯ. ಅದಕ್ಕಿಂತ ಕೆಳಗಿನವರಿಗೆ, ಅದೆಲ್ಲ ದೇವತೆಗಳಿಗೆಲ್ಲ ಸಾಯುಜ್ಯ, ಕೆಳಗಿನವರಿಗೆ ಸಾಲೋಕ್ಯ. ಸಾಲೋಕ್ಯ ಹರಿಯ ಲೋಕದೊಳಿಪ್ಪುದು ಅಂತಾರೆ. ಹರಿಯ ಲೋಕದಲ್ಲಿರೋದು ಸಾಯುಜ್ಯ, ಹರಿಯ ಒಳಗಡೆ ಇರೋದಲ್ಲ, ಹರಿಯ ಲೋಕದಲ್ಲಿರೋದು ಸಾಲೋಕ್ಯ. ಸಾಮೀಪ್ಯ ಅಂದರೆ ಆ ಲೋಕದಲ್ಲಿಯೂ ಪ್ರವೇಶ ಇಲ್ಲ. ಲೋಕ ಅಂದರೆ ಯಾವುದು? ಮೂರು, ಅನಂತಾಸನ, ಶ್ವೇತದ್ವೀಪ, ವೈಕುಂಠ. ಯಾವ ಲೋಕಕ್ಕೆ ಹೋದರೂ ಸಾಲೋಕ್ಯ ಮುಕ್ತಿ, ಆ ಲೋಕದಲ್ಲಿಯೂ ಪ್ರವೇಶ ಇಲ್ಲ. ಮತ್ತೇನು? ಆ ಲೋಕದ ಹತ್ತಿರ ಸುತ್ತಮುತ್ತ ಪಾಲಸಾಗರದಲ್ಲಿ ಸುಖಿಸುವ ಜೀವರ ಪಾಲಿಗೆ ಸಾಮೀಪ್ಯ ಮುಕ್ತಿ ಕಾಣಿರೋ. ಆ ಲೋಕದಲ್ಲಿ ಅವರಿಗೆ ಜಾಗ ಸಿಗೋದಿಲ್ಲ, ಸುತ್ತಮುತ್ತಲೂ ಜಾಗ ಸಿಕ್ಕಿರ್ತದೆ. ಈ ದೊಡ್ಡ ದೊಡ್ಡ ಸಿಟಿಯಲ್ಲಿ ಮಧ್ಯದಲ್ಲಿ ಜಾಗ ಸಿಗಬೇಕು ಅಂದರೆ ಸಿಗೋದಿಲ್ಲ, ಎಲ್ಲ ಔಟ್ ಸರ್ಕಟ್ ಅಲ್ಲಿ ಜಾಗ ತೊಗೊಂಡಿರ್ತಾರೆ, ಸೈಟ್ ಸಿಕ್ಕಿರ್ತದೆ. ಆ ರೀತಿ ಸಾಮೀಪ್ಯ ಮುಕ್ತರಿಗೆ ಹೊರಗೆ ಹೊರಗೆ ಜಾಗ ಇರ್ತದೆ, ಲೋಕದ ಸುತ್ತಮುತ್ತಲೂ ಇರ್ತಾರೆ, ಅಂತೂ ಹತ್ತಿರದಲ್ಲಿರ್ತಾರೆ, ಅದು ಸಾಮೀಪ್ಯ ಮುಕ್ತ. ಇನ್ನು ಸಾರೂಪ್ಯ ಅಂತಂದರೆ ಅವರಿಗೆ ಪರಮಾತ್ಮನ ತನುವಿನ ಒಳಗೂ ಇಲ್ಲ, ಪರಮಾತ್ಮನ ಲೋಕದೊಳಗೂ ಪ್ರವೇಶ ಇಲ್ಲ, ಆ ಲೋಕದ ಸುತ್ತಮುತ್ತಲೂ ಇಲ್ಲ. ಇಲ್ಲೇ ಭೂಲೋಕದಲ್ಲಿ ಅಥವಾ ಜನಲೋಕ, ತಪೋಲೋಕ, ಸ್ವರ್ಗಲೋಕ, ಅಲ್ಲಲ್ಲೇ ಮುಕ್ತರಾಗ್ತಾರಂತೆ. ಲಿಂಗದೇಹ ಭಂಗ ಮಾಡಿಕೊಂಡು ಇಲ್ಲೆಲ್ಲೇ ವಾಸ ಮಾಡ್ತಿರ್ತಾರಂತೆ, ಯಾರಿಗೂ ಕಾಣಿಸೋದಿಲ್ಲ, ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಅದು ಸಾರೂಪ್ಯ ಮುಕ್ತಿ ಅಂತ ಕರೀತಾರೆ. ಅದು ಪೂರ್ತಿ ಕೆಳಮಟ್ಟದ ಮುಕ್ತಿ. ಸಾಯುಜ್ಯ, ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ. ಸಾರೂಪ್ಯ ಅಂತಂದರೆ ಸಮಾನವಾದ ರೂಪ, ಪೂರ್ತಿ ಸಮಾನ ಅಲ್ಲ. ನಾಲ್ಕು ಕೈ, ಕಿರೀಟ, ಕುಂಡಲ, ಪೀತಾಂಬರ, ಈ ರೀತಿಯಾದ ಶಂಖ, ಚಕ್ರ, ನಾಲ್ಕು ಕೈಯಿಂದ ಮೇಲೆ ಶಂಖ, ಚಕ್ರ ಅದೆಲ್ಲ ಹಿಡ್ಕೊಂಡಿರ್ತಾರೆ, ಗದೆ, ಪದ್ಮ ಅವೆಲ್ಲ ಹಿಡ್ಕೊಂಡಿರ್ತಾರೆ. ಈ ರೀತಿ ಹಿಡ್ಕೊಂಡು ಪರಮಾತ್ಮನ ಸಾರೂಪ್ಯ, ಸಮಾನವಾದ ರೂಪ ಪಡೆಯೋದು. ಆದರೆ ಶ್ರೀವತ್ಸ, ಶ್ರೀವತ್ಸ ಚಿಹ್ನೆ, ಆಮೇಲೆ ಗರುಡ ವಾಹನತ್ವ ಅದೆಲ್ಲ ಬರೋದಿಲ್ಲ, ಆ ಸಾದೃಶ್ಯ ಬರೋದು. ಶ್ರೀವತ್ಸ ಕೌಸ್ತುಭ ಹೊರತಾಗಿ, ರಾಜರು ಬರೆಯೋದು, ಶ್ರೀವತ್ಸ ಕೌಸ್ತುಭ ಹೊರತಾಗಿ ಹರಿಯಂತೆ ಕರಚತುಷ್ಟಯಗಳಲ್ಲಿ ಶಂಖ ಚಕ್ರಾದಿಗಳ ಧರಿಸಿಹ ಜೀವರಿಗೆ ಸಾರೂಪ್ಯ ಸರಿ ಕಾಣಿರೋ, ಸಾರೂಪ್ಯ ಸಿರಿ ಕಾಣಿರೋ. ಸಾರೂಪ್ಯ ಅನ್ನುವಂಥ ಸಂಪತ್ತು ನಾಲ್ಕು ಕೈ ಹಿಡ್ಕೊಂಡು ಅದರಲ್ಲಿ ಶಂಖ ಚಕ್ರ ಎಲ್ಲ ಇರ್ತದೆ. ಸರ್ವೇ ಚತುರ್ಬಾಹವ ಉನ್ಮಿಷನ್ ಮಣಿ ಪ್ರವೇಕ ನಿಷ್ಕಾ ಭರಣಾಸು ವರ್ಚಸಃ ಅಂತ ಪ್ರಮಾಣನೂ ಇತ್ತು. ಎಲ್ಲರೂ ಚತುರ್ಬಾಹಗಳಾಗಿರ್ತಾರೆ, ಪೀತಾಂಬರ ಉಟ್ಕೊಂಡಿರ್ತಾರೆ, ಶಂಖ ಚಕ್ರ ಗದಾಪದ್ಮ ಹಿಡ್ಕೊಂಡಿರ್ತಾರೆ. ಹಾಗಾದರೂ ಒಂದು ಸಮಸ್ಯೆ ಆಯ್ತು, ಯಾರಾದರೂ ಪರಮಾತ್ಮನ್ನ ಅಂತ ನೋಡ್ಲಿಕ್ಕೆ ಹೋದರೆ ಭಗವಂತನ ಜೊತೆ ಕೂತಿರುವಾಗ ಪರಮಾತ್ಮ ಯಾರು, ಜೀವರ್ಯಾರು ಅಂತ ಹೇಗೆ ಗೊತ್ತಾಗುತ್ತೆ? ಎಲ್ರಿಗೂ ನಾಲ್ಕು, ಎಲ್ಲರಲ್ಲೂ ಶಂಖ ಚಕ್ರ ಗದಾ ಪದ್ಮ ಆದರೆ ಪರಮಾತ್ಮನನ್ನು ಕಂಡುಹಿಡಿಯೋದು ಹೇಗೆ? ಅದಕ್ಕೆ ವಾದರಾಜರು ಹೇಳ್ತಾರೆ, ಅದಕ್ಕೆ ಈಗ ಹೌಸಿಂಗ್ ಬೋರ್ಡಿನ ಮನೆ ಇದ್ದಾಗ, ಹೌಸಿಂಗ್ ಬೋರ್ಡ್ನವರು ಮನೆ ಕಟ್ಟಿಸಿದ್ರೆ ಇಂಥವ್ರ ಮನೆ ಅಂತ ಹೆಂಗೆ ಕಂಡುಹಿಡಿಬೇಕು? ಎಲ್ಲ ಒಂದೇ ರೀತಿ ಕಟ್ಟಿಬಿಡ್ತಾರೆ, ಆ ನಂಬರ್ ಹಿಡ್ಕೊಂಡೇ ಇದು ಮಾಡಬೇಕು. ಹಾಗೆ ಪರಮಾತ್ಮನನ್ನು ಕಂಡುಹಿಡಿಬೇಕಾದ್ರೆ ಹೇಗೆ ಅಂತಂದರೆ, ಅದಕ್ಕೆ ರಾಜರು ಹೇಳೋದು ಆ ಶ್ರೀವತ್ಸ ಮತ್ತು ಕೌಸ್ತುಭ ಮಣಿಯಿಂದ ಗುರುತಿಡಿಬೇಕಂತ, ಅಥವಾ ಗರುಡನ ಮೇಲೆ ಏರಿ ಬಂದಾಗ ನೆನ್ಪಿಟ್ಕೊಂಡ್ಬಿಡ್ಬೇಕು ಇವನೇ ಪರಮಾತ್ಮ ಅಂತ. ಇಲ್ದಿದ್ರೆ ಮೇಲ್ನೋಟಕ್ಕೆ ನಾಲ್ಕು ಕೈ, ಈ ಪೀತಾಂಬರ ಎಲ್ಲ ಇರ್ತದೆ. ಗರುಡನೇರಿ ಬಂದಾಗ ಅಥವಾ ಶೇಷ ಮಂಚದಲ್ಲಿ ಮಲಗಿದಾಗ ಶ್ರೀವತ್ಸ ಕೌಸ್ತುಭಾದಿಗಳಿಂದ ಪರಮಾತ್ಮನನ್ನು ಗುರುತಿಸುವಂತಹ ರೀತಿಯಲ್ಲಿ ಸಾರೂಪ್ಯ ಬಂದಿರ್ತದೆ ಅಂತಂತಾರೆ. ಹೀಗೆ ಚಮತ್ಕಾರವಾಗಿ ಅವರು ಹೇಳೋ ಮಾತು, ಅಂತಹದ್ದು ಸಾರೂಪ್ಯ. ಇಲ್ಲಿ ಒಂದು ಸಂಶಯ, ಸಾರೂಪ್ಯ ಮುಕ್ತಿ ಅಂತ ಹೇಳಿದಾಗ ಇದು ನಾಲ್ಕನೇ ವರ್ಗದವರಿಗೆ ಬಂತು. ಸಾಯುಜ್ಯ, ಆಮೇಲೆ ಸಾಲೋಕ್ಯ, ಸಾಮೀಪ್ಯ, ಕೊನೆಗೆ ಸಾರೂಪ್ಯ. ಈ ಸಾರೂಪ್ಯ ಮುಕ್ತಿ ಮೇಲಿನವರಿಗಿದೆಯೋ ಇಲ್ವೋ ಅಂತ ಸಂದೇಹ ಬಂತು. ಯಾರು ಪರಮಾತ್ಮನ ಒಂದೊಂದು ಅಂಗದಲ್ಲಿ ಪ್ರವೇಶ ಮಾಡಿರ್ತಾರೆ ಅಂದ್ರೆ ಅಲ್ಲೇ ಇರೋದಿಲ್ಲ, ಅವ್ರು ಹೊರಗೂ ಬರ್ತಿರ್ತಾರೆ, ಅಂಗದೊಳಗೂ ಇರ್ತಾರೆ. ಬೇಕಾದ ಲೋಕದಲ್ಲಿ ಪ್ರವೇಶ ಮಾಡಿದವರಿಗೆ, ಸಾಮೀಪ್ಯ ಹೊಂದಿದವರಿಗೆ ಸಾರೂಪ್ಯ ಇರುತ್ತದೋ ಇಲ್ವೋ? ಅದಕ್ಕೆ ಹೇಳಿದ್ರು ಸಾರೂಪ್ಯ ಅನ್ನೋದು ಎಲ್ರಿಗೂ ಇರ್ತದೆ. ಭಗವಂತನ ಅಂಗ ಆಶ್ರಯಿಸಿದವರಿಗೂ ಸಾರೂಪ್ಯ, ಲೋಕದಲ್ಲಿರುವವರಿಗೂ ಸಾರೂಪ್ಯ, ಇನ್ನು ಸಾಮೀಪ್ಯದಲ್ಲಿರುವವರಿಗೂ ಸಾರೂಪ್ಯ ಇದ್ದೇ ಇರ್ತದೆ. ಹಾಗಾದರೆ ಅವರಿಗೂ ಸಾರೂಪ್ಯ ಇದ್ದ ಮೇಲೆ ಈ ನಾಲ್ಕನೇ ಗುಂಪನ್ನು ಮಾತ್ರ ಸಾರೂಪ್ಯ ಮುಕ್ತರು ಅಂತ ಯಾಕೆ ಕರಿತೀರಿ? ಅವರನ್ನು ಯಾಕೆ ಕರೆಯೋದಿಲ್ಲ ಸಾರೂಪ್ಯ ಮುಕ್ತರು ಅಂತ? ಇವರಿಗೆ ಮಾತ್ರ ಯಾಕೆ ಸಾರೂಪ್ಯ ಅಂತ ಕರೀಬೇಕು? ಅದಕ್ಕೆ ರಾಜರು ಹೇಳ್ತಾರೆ, ನಾಲ್ಕು ವರ್ಗದವರಲ್ಲಿ ಮೂರನೇ ವರ್ಗದ ಮೂರು ವರ್ಗದವರಿಗೂ ಸಾರೂಪ್ಯ ಇರ್ತದೆ, ನಾಲ್ಕನೇ ವರ್ಗದವರಿಗೂ ಇರ್ತದೆ. ಆದರೆ ಸಾರೂಪ್ಯ ಮುಕ್ತರು ಅಂತ ಇವರನ್ನು ಮಾತ್ರ ಕರಿತೀವಿ. ಯಾಕೆ ಅಂದರೆ ಅಡುಗೆ ಮಾಡುವವರು ಕೋಸಂಬರಿಗೂ ಉಪ್ಪು ಹಾಕಿರ್ತಾರೆ, ಚಟ್ನಿಗೂ ಉಪ್ಪು ಹಾಕಿರ್ತಾರೆ, ಪಲ್ಲಕ್ಕೂ ಉಪ್ಪು ಹಾಕ್ತಾರೆ, ಸಾರಿಗೂ ಉಪ್ಪು ಹಾಕ್ತಾರೆ, ಹುಳಿಗೂ ಉಪ್ಪು ಹಾಕಿರ್ತಾರೆ, ಎಲೆಯಲ್ಲಿ ಎಲ್ಲ ಬಡಿಸಿರ್ತಾರೆ, ಆ ಕೊನೆಗೆ ಎಲೆ ತುದಿಯಲ್ಲಿ ಒಂದು ಉಪ್ಪು ಹಾಕಿರ್ತಾರಲ್ಲ ಅದನ್ನು ಮಾತ್ರ ಉಪ್ಪು ಅಂತ ಕರಿತೀರಿ, ಇದನ್ನ ಯಾಕೆ ಕರೆಯೋದಿಲ್ಲ ಅಂತ ಕೇಳ್ತಾರೆ. ಇದರಲ್ಲಿ ಉಪ್ಪು ಹಾಕಿರ್ತೀರೋ ಇಲ್ಲ, ಉಪ್ಪು ಹಾಕಿರ್ತೀರಿ ಆದರೆ ಬರೇ ಉಪ್ಪು ಹಾಕಿರೋದಿಲ್ಲ, ಉಪ್ಪಿನ ಜೊತೆಗೆ ತರಕಾರಿ ಅದು ಇದು ಬೇರೆ ಬೇರೆ ಸೇರಿರ್ತದೆ, ಹೆಸರುಬೇಳೆ ಕಡಲೆಬೇಳೆ ಎಲ್ಲ ಸೇರಿರ್ತದೆ. ಕೇವಲ ಉಪ್ಪು ಹಾಕಿದ ಭಾಗವನ್ನು ಮಾತ್ರ ಉಪ್ಪು ಅಂತ ಕರೀತಾರೆ, ಬೇರೆ ಸಾರು ಹುಳಿ ಶಾಖಾದಿಗಳಲ್ಲಿ ಬೇರೆ ಸೇರಿರ್ತದೆ ಜಾಸ್ತಿ ಅಂಶ, ಉಪ್ಪು ಕಡಿಮೆ ಹಾಕಿರ್ತಾರೆ. ಅಕಸ್ಮಾತ್ ಅದೇ ಜಾಸ್ತಿ ಹಾಕಿದ್ರೆ ಬರೇ ಉಪ್ಪು ಅಂತ ಬಿಡ್ತಾರೆ. ಹಾಗೆ ಬರೇ ಉಪ್ಪನ್ನು ಉಪ್ಪು ಅಂತ ಕರೀತಾರೆ, ಬೇರೆದಕ್ಕೆ ಉಪ್ಪು ಬೆರೆಸಿದ್ರೂ ಕೂಡ ಬೇರೆ ಬೇರೆ ಇರ್ತದೋ ಇಲ್ವೋ ಅದರಿಂದ ಉಪ್ಪು ಅಂತ ಕರೆಯೋದಿಲ್ಲ. ಹಾಗೆ ಸಾರೂಪ್ಯ ಅನ್ನುವ ಮುಕ್ತಿ ಸಾಮೀಪ್ಯದವರಿಗೂ ಇರ್ತದೆ, ಸಾಲೋಕ್ಯದವರಿಗೂ ಇರ್ತದೆ, ಸಾಯುಜ್ಯದವರಿಗೂ ಇರ್ತದೆ. ಆದರೆ ಅದು ಸಾರೂಪ್ಯ ಅನ್ನೋದು ಈ ಸಾರು ಹುಳಿಗೆ ಉಪ್ಪು ಹಾಕಿದ ಹಾಗೆ, ಅದು ಸಾಧಾರಣ. ಸಾಮೀಪ್ಯ ಅನ್ನೋದು ಅವರ ಸ್ಪೆಷಾಲಿಟಿ, ಸಾಲೋಕ್ಯ ಅನ್ನೋದು ಅವರ ಸ್ಪೆಷಾಲಿಟಿ, ಅದರಂತೆ ಅದಕ್ಕೆ ಅದು ಆ ಹೆಸರಿನಿಂದ ಕರೆಯೋದು. ಇವರಿಗೆ ಬರೇ ಉಪ್ಪಿದ್ದ ಹಾಗೆ ಸಾರೂಪ್ಯದವರಿಗೆ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನು ಇರೋದಿಲ್ಲ, ಸಾಮೀಪ್ಯ ಇರೋದಿಲ್ಲ, ಸಾಲೋಕ್ಯ ಇರೋದಿಲ್ಲ, ಆದ್ರಿಂದ ಅವರಿಗೆ ಸಾರೂಪ್ಯ ಮುಕ್ತರು ಅಂತ ಕರೆಯೋದು. ಈ ಉಪಮೆ ಕೊಡೋದ್ರಲ್ಲಿ, ದೃಷ್ಟಾಂತ ಕೊಡೋದ್ರಲ್ಲಿ ನಿಸ್ಸೀಮರು ಈ ರೀತಿ ಒಳ್ಳೆ ಒಳ್ಳೆ ದೃಷ್ಟಾಂತಗಳಿಂದ ಅದನ್ನೆಲ್ಲ ನಿರೂಪಣೆ ಮಾಡ್ತಾ ಬಂದಿದ್ದಾರೆ. ಇನ್ನು ಮುಕ್ತರು ಅನುಭೋಗಿಸ್ತಕ್ಕಂಥ ಭೋಗ ಎಂಥದ್ದು ಅಂತ ವಿಚಾರ. ಮುಕ್ತರ ಭೋಗ ದಿವ್ಯ ಭೋಗ, ದಿವ್ಯ ಭೋಗ ಸಮಾಯುಕ್ತಂ ಅಂತ ಉಂಟು. ಮೋಕ್ಷ ದಿವ್ಯ ಭೋಗ ಸಮಾಯುಕ್ತ ಏನು ಹಾಗಂದರೆ ದಿವ್ಯ ಭೋಗ ಅಂದರೆ ಏನು? ಬಹಳ ಬಹಳ ವಿಚಾರ ಇದೆ ಆ ದಿವ್ಯ ಭೋಗ ಅನ್ನೋದ್ರಲ್ಲಿ. ಈಗ ಉದಾಹರಣೆಗೆ ಯಾರಿಗೋ ಒಂದು ಮಾವಿನ ಹಣ್ಣು ತಿನ್ನಬೇಕು ಅಂತ ಆಸೆ ಆಯಿತು ಅಂತ ಇಟ್ಕೊಳ್ಳಿ ಮೋಕ್ಷದಲ್ಲಿ, ಅದೇನು ತಪ್ಪಿಲ್ಲ ಆ ಆಸೆ. ಆದರೆ ಮಾವಿನ ಹಣ್ಣು ತಿನ್ನಬೇಕು ಅಂತ ಆಸೆ ಆದಾಗ ಹೋಗಿ ಮಾವಿನ ಹಣ್ಣು ತೆಗಿತಾರೆ ತಿಂತಾರಂತೆ, ಅದೇ ಮಾವಿನ ಹಣ್ಣು ಇನ್ನೊಬ್ಬರಿಗೆ ಬೇಕು ಅಂತಲೂ ಆಸೆ ಆದಾಗ ಇವರು ತಿಂದ ಮೇಲೆ ಆ ಮಾವಿನ ಹಣ್ಣು ಮತ್ತೆ ಯಥಾಪ್ರಕಾರ ಅಲ್ಲೇ ಇರ್ತದಂತೆ. ಆದ್ದರಿಂದ ಅಲ್ಲಿ ಜಗಳ ಇಲ್ಲ, ಯಾರು ಒಣ ಪಾಲಕರು ಅಂತಲೇ ಇರೋದಿಲ್ಲ, ಕಾಯಬೇಕೇ ಆಗಿಲ್ಲ. ಹೂವು ಇದ್ದಾಗ ಯಾರಿಗೆ ಬೇಕಾದ್ರೆ ಆ ಹೂ ತೆಗಿಬಹುದು, ಒಂದು ಗುಲಾಬಿ ಹೂ ಬೇಕಾದ್ರೆ. ಇನ್ನೊಬ್ಬರಿಗೆ ಬೇಕು ಅಂದರೆ ಮತ್ತೆ ಆ ಹೂ ಅಲ್ಲೇ ಇರ್ತದಂತೆ, ಅಂದರೆ ಇವ್ರ ತಲೆಯಿಂದ ಹೋಗಿರೋದಿಲ್ಲ, ಇವ್ರ ತಲೆಯಲ್ಲಿ ಇದ್ದೇ ಇರ್ತದೆ, ಅಲ್ಲಿ ಅದೇ ಥರದ ಹೂ ಮತ್ತೆ ಅಲ್ಲೇ ಇರ್ತದೆ. ಇದು ದಿವ್ಯ ಭೋಗ ಅಂದರೆ ಹೀಗೆ, ಯಾರು ಎಷ್ಟು ಪದಾರ್ಥಗಳನ್ನು ಉಪಯೋಗಿಸಿದರೂ ಕೂಡ ಅದು ಮತ್ತೆ ಅದೇ ರೂಪದಿಂದ ತದ್ರೂಪವಾಗಿ ಅಲ್ಲಲ್ಲೇ ಇರ್ತದೆ. ನೀರು ಯಾವುದೋ ನದಿ ನೀರನ್ನು ಬೇಕಾದಷ್ಟು ತೆಗಿಬಹುದು, ಮತ್ತೆ ಯಥಾಪ್ರಕಾರ ಅಷ್ಟು ನೀರು ಅಲ್ಲೇ ಇರ್ತದಂತೆ, ನೀರು ಖರ್ಚಾಯಿತು ಅನ್ನುವಂಥ ಪ್ರಮೇಯ ಇಲ್ಲ. ಗಿಡ ಮರಗಳಲ್ಲಿರೋ ಹೂವು ಹಣ್ಣುಗಳು ಖರ್ಚಾಯಿತು ಅಂತ ಆಗುವುದಿಲ್ಲ, ಎಷ್ಟು ಉಪಭೋಗ ಮಾಡಿದರೂ ಕೂಡ ಆ ಪದಾರ್ಥ ಮತ್ತೆ ಮತ್ತೆ ಅದೇ ರೂಪ ತಾಳೆ ಅಲ್ಲಿರ್ತದೆ. ಬಹಳ ವಿಚಿತ್ರ ಅಲ್ವಾ ಇದು? ಹಿಂಗೆ ಇಲ್ಲಿದ್ದರೆ ಎಷ್ಟು ಚೆನ್ನಾಗಿರ್ತದೆ, ಇಲ್ಲಿಟ್ಟಿಲ್ಲ ಅದೇ ಮೋಕ್ಷ ಅನ್ನೋದು. ಅದು ಮೋಕ್ಷದಲ್ಲಿ ಮಾತ್ರ ಹಾಗೆ ಅಂತ. ತುಳಸಿ ಎಲ್ಲ ತೊಗೊಂಡು ಹೋದರೂ ನಮಗೆ ತುಳಸಿ ಉಳಿಲಿಲ್ಲ ಅಂತ ಆಗೋ ಪ್ರಶ್ನೆನೇ ಇಲ್ಲ, ಯಾರು ಎಷ್ಟು ತುಳಸಿ ತೊಗೊಂಡು ಹೋದರೂ ಅದೇ ವೃಂದಾವನದಲ್ಲಿ ಮತ್ತೆ ತುಳಸಿ ದಳ ಇರ್ತದೆ ಪೂಜೆಗೆ ಬೇಕಾದರೆ. ಇಂಥ ವಿಚಿತ್ರ ಅಂತಾರೆ. ಅದು ಹೇಗೆ ಅಂದರೆ ಅದಕ್ಕೂ ಒಂದು ದೃಷ್ಟಾಂತ ಕೊಟ್ಟು, ವಾತಾಪಿ ಇಲ್ವಲ ಅಂತಿಬ್ಬರು ರಾಕ್ಷಸರಿದ್ದರು, ಬ್ರಹ್ಮ ವಿರೋಧಿಗಳು, ಬ್ರಹ್ಮದ್ವೇಷಿಗಳು, ಇಬ್ಬರು ಬ್ರಹ್ಮದ್ವೇಷಿಗಳೇ. ಬ್ರಾಹ್ಮಣರನ್ನ ಕಂಡ್ರೆ ಆಗ್ತಿದ್ದಿಲ್ಲ, ಏನಾದರೂ ಮಾಡಿ ಅವರನ್ನು ಕೊಲ್ಲಬೇಕು, ಹಾಗೆ ಕೊಲ್ಲಿಕ್ಕೆ ಆಗ್ತಿದ್ದಿಲ್ಲ. ಅವರೊಂದು ಉಪಾಯ ಮಾಡಿದರು, ಬ್ರಾಹ್ಮಣ ಜಾತಿನೇ ನಾಶ ಮಾಡಬೇಕು ಅಂತ ಒಂದು ಉಪಾಯ ಮಾಡಿದರು. ಇಲ್ವಲ ಅನ್ನೋ ರಾಕ್ಷಸ ತನ್ನ ಸೋದರ ವಾತಾಪಿ, ಆ ವಾತಾಪಿಯನ್ನು ಅವನನ್ನು ಕುರಿ ಮಾಡಿಬಿಡ್ತಿದ್ದಂತೆ, ಅವನು ಕುರಿ ಆಗಬೇಕು, ಆ ಕುರಿಯನ್ನು ಕೊಲ್ಲೋದು, ಆ ಕೊಂದು ಅದರ ಮಾಂಸದಿಂದ ಅಡಿಗೆ ಮಾಡ್ತಿದ್ದಂತೆ. ಬ್ರಾಹ್ಮಣರನ್ನೆಲ್ಲ ಊಟಕ್ಕೆ ಕರೆಯೋದು, ಶ್ರಾದ್ದದ ಊಟಕ್ಕೆ ಬಂದುಬಿಡಿ ಅಂತ. ಊಟ ಆದಮೇಲೆ ಬಂದೇ ಬರ್ತಾರೆ, ಅಲ್ಲ ಬ್ರಾಹ್ಮಣೋ ಭೋಜನ ಪ್ರಿಯ ಅಂತ. ಅಲಂಕಾರ ಪ್ರಿಯೋ ವಿಷ್ಣು, ಅಭಿಷೇಕ ಪ್ರಿಯ ಶಿವ, ನಮಸ್ಕಾರ ಪ್ರಿಯೋ ಭಾನು, ಬ್ರಾಹ್ಮಣೋ ಭೋಜನ ಪ್ರಿಯ ಅಂತ ಎಲ್ಲ ಬ್ರಾಹ್ಮಣರು ಊಟಕ್ಕೆ ಬರ್ತಿದ್ರಂತೆ. ಬಂದವರಿಗೆಲ್ಲ ವಾತಾಪಿಯನ್ನು ಕೊಂದು ಕುರಿ ಮಾಡಿ ಕೊಂದು ಮಾಂಸ ಮಾಡಿ ಅಡಿಗೆ ಮಾಡಿ ಹಾಕೋದು. ಊಟ ಮಾಡಿ ಆ ಬ್ರಾಹ್ಮಣರು ಕೈ ತೊಳ್ಕೊಂಡು ಬರಲಿಕ್ಕಿಲ್ಲ, ವಾತಾಪಿ ಶೀಘ್ರ ಆಗಚ್ಛ ಅಂತ ಕರಿತಿದ್ನಂತೆ. ಆ ವಾತಾಪಿ ಮಾಂಸ ಆಗಿರ್ತಿದ್ದ, ಅದರ ಅಡಿಗೆ ಆಗಿರ್ತಿದ್ದ, ಬ್ರಾಹ್ಮಣರ ಹೊಟ್ಟೆ ಒಳಗೆ ಸೇರ್ತಿದ್ದ, ಇಲ್ವಲ ಕರೆದು ಕೂಡಲೇ ಮತ್ತೆ ಯಥಾಪ್ರಕಾರ ವಾತಾಪಿಯಾಗಿ ಹೊರಗೆ ಬರ್ತಿದ್ದಂತೆ, ಮತ್ತೆ ಅದೇ ರೂಪದಿಂದ ಹೊರಗೆ ಬರ್ತಿದ್ದ, ಹೊಟ್ಟೆ ಹೊಡ್ಕೊಂಡು ಹೊರಗೆ ಬರ್ತಿದ್ದ ಆ ಬ್ರಾಹ್ಮಣ ಸಾಹೇಬ್, ಮತ್ತೆ ಯಥಾಪ್ರಕಾರ ವಾತಾಪಿ ಇರ್ತಿದ್ದ. ಮಾರನೇ ದಿವಸ ಇನ್ನೊಬ್ಬ ಬ್ರಾಹ್ಮಣನ ಊಟಕ್ಕೆ ಕರೆಯೋದು, ವಾತಾಪಿಯನ್ನು ಕುರಿ ಮಾಡೋದು, ಮಾಂಸ ಮಾಡೋದು, ಅಡಿಗೆ ಮಾಡಿ ಹಾಕೋದು. ಆ ರೂಪದಲ್ಲಿ ಹೋದವನು ಕೂಡ ವಾತಾಪಿ ಶೀಘ್ರ ಆಗಚ್ಛ ಅಂದ್ರೆ ಬರ್ತಿದ್ದಂತೆ, ಇಲ್ವಲ ಕರೆದ್ರೆ ಬರ್ತಿದ್ದಂತೆ, ಅದೇ ರೂಪ ಧಾರಣೆ ಮಾಡಿ ಹೀಗೆ ನಡೀತಾ ಹೋಯಿತು. ಇದನ್ನು ದೃಷ್ಟಾಂತ ಕೊಡ್ತಾರೆ ವಾದರಾಜ. ಒಬ್ಬ ವಾತಾಪಿಯನ್ನು ನಾನಾ ರೂಪ ಮಾಡಿ ಬ್ರಾಹ್ಮಣರಿಗೆ ತಿನ್ನಿಸಿ ಮತ್ತು ವಾಪಸ್ ಬಂದಾಗ ಅವನು ಬಂದು ಬಿಡ್ತಿದ್ದ. ಅಂದ ಮೇಲೆ ಮೋಕ್ಷದಲ್ಲಿರ್ತಕ್ಕಂಥ ಹಣ್ಣು ವಾಪಸ್ ಗಿಡಕ್ಕೆ ಹೋಗೋದು ಏನು ಆಶ್ಚರ್ಯ ಅಂತ ಹೇಗೆ ಪುರಾಣದ ಕಥೆಗಳನ್ನು ಉಪಯೋಗಿಸ್ತಾರೆ ಅನ್ನೋದನ್ನು ನೋಡಿ. ಒಬ್ಬ ವಾತಾಪಿ ಇಲ್ವಲ್ಲ ಕರೆದಾಗ ಹೊರಗೆ ಬರ್ತಿದ್ನೋ ಇಲ್ಲ, ಅವನು ಕುರಿಯಾಗಿರ್ತಿದ್ದ, ಮಾಂಸ ಆಗ್ತಿದ್ದ, ಅದನ್ನು ಬೇಯಿಸಿ ಭಕ್ಷ್ಯ ಆಗ್ತಿದ್ದ, ಮತ್ತೆ ಯಥಾಪ್ರಕಾರದ ರೂಪ ತಾಳಿ ಹೊರಗೆ ಬರ್ತಿತ್ತು ಇಲ್ವಲ ಕರೆದಾಗ. ಅಂದ ಮೇಲೆ ಬ್ರಾಹ್ಮಣರು ಬೇರೆ ಯಾರಾದರೂ ಮುಕ್ತರು ತಿಂದಂಥ ಹಣ್ಣು ಹೂವು ಉಪಯೋಗಿಸಿದ ಪದಾರ್ಥ ಮತ್ತೆ ಅಲ್ಲಿ ಹೋಗಿರೋದು ಏನು ಆಶ್ಚರ್ಯ ಅಂತ ಕೇಳ್ತಾರೆ. ಈ ಕಥೆ ಕೇಳ್ತೀರಿ ಮೋಕ್ಷದಲ್ಲಿ ಹೀಗೆ ಬರೋದಿಲ್ಲ ಅಂದ್ರೆ ಏನು ಆಶ್ಚರ್ಯ, ಇದೇ ದಿವ್ಯ ಭೋಗ ಅಂದರು. ವಾತಾಪಿ ಕಥೆ ಅರ್ಧಕ್ಕೆ ನಿಲ್ಲಿಸೋದಿಲ್ಲ. ಹೀಗೆ ಬ್ರಾಹ್ಮಣರನ್ನು ಕೊಲ್ತಾ ಇದ್ದ ವಾತಾಪಿ ಇಲ್ವಲ್ಲ. ಕೊನೆಗೊಂದ್ಸಲ ಅಗಸ್ತ್ಯರ ಪಾಲಿಗೆ ಬಂತು ಊಟ. ಅಗಸ್ತ್ಯರು ಊಟಕ್ಕೆ ಹೋದರು, ಯಥಾ ಪ್ರಕಾರ ವಾತಾಪಿಯನ್ನು ಮಾಂಸ ಮಾಡಿ ಭಕ್ಷ್ಯ ಮಾಡಿ ಹಾಕಿಬಿಟ್ಟ. ಇವರು ಮಹಾಬುದ್ಧಿವಂತರಿದ್ದರು ಅಗಸ್ತ್ಯರು, ಶೀಘ್ರ ಆಗಚ್ಚ ಅಂತ ಕರೀತಾನೆ ಅಂತ ಗೊತ್ತಿತ್ತು ಅವರಿಗೆ. ಅವನು ಶೀಘ್ರ ಆಗಚ್ಚ ಅಂತ ಕರೆಯೋದಕ್ಕೆ ಮುಂಚೆ ಇವನು ಇವರು ವಾತಾಪೆ ಜೀರ್ಣೋಭವ ಅಂದ್ಬಿಟ್ಟು ಆಮೇಲೆ ಜೀರ್ಣ ಆದ, ಅಲ್ಲಿಯವರೆಗೆ ಬರ್ತಿದ್ದ. ಹಾಗಾದರೆ ಮೋಕ್ಷದಲ್ಲಿ ಮತ್ತೆ ತಿಂದದ್ದೆಲ್ಲ ಅಜೀರ್ಣ ಆಗಿರ್ತಿತ್ತು ವಾಪಸ್ ಬರ್ತಿತ್ತು ಅಂತಲ್ಲ, ಅದು ಜೀರ್ಣ ಆಗಿದ್ರೂ ಕೂಡ ಮತ್ತೆ ಬರ್ತದೆ. ಇದು ಮೋಕ್ಷದಲ್ಲಿರುವಂಥ ದಿವ್ಯಶಕ್ತಿ, ಇದು ದಿವ್ಯಭೋಗ ಸಮಾಯುಕ್ತಂ ಅನ್ನೋದಕ್ಕೆ ವಾದಿರಾಜರು ಹೀಗೆ ವಿವರಣೆ ಕೊಟ್ಟಿದ್ದಾರೆ. ಇನ್ನೂ ವಿವರಣೆ ಕೊಡ್ತಾರೆ ದಿವ್ಯಭೋಗ ಸಮಾಯುಕ್ತಂ ಅಂತಂದರೆ, ಈಗ ಸ್ತ್ರೀ ಪುರುಷರಿದ್ದಾರೋ ಇಲ್ವೋ, ಅಲ್ಲಿ ಸ್ತ್ರೀಯರಿದ್ದಾರೆ ಪುರುಷರಿದ್ದಾರೆ. ಜೈನ ಮತದವರು ಹೇಳೋ ಹಾಗೆ ಮೋಕ್ಷದಲ್ಲಿ ಸ್ತ್ರೀಯರು ಇಲ್ಲ ಅಂತಲ್ಲ ನಮ್ಮ ಮತ. ಜೈನ ಮತದ ಪ್ರಕಾರ ಮೋಕ್ಷದಲ್ಲಿ ಸ್ತ್ರೀಯರೇ ಇಲ್ಲಂತ, ಬರೇ ಗಂಡಸರಿಗೆ ಮೋಕ್ಷ ಅವ್ರ ಮತ ಪ್ರಕಾರ. ಹಂಗಿದೆ ನೋಡಿ, ಜೈನರ ಮತದಲ್ಲಿ ಗಂಡಸರಿಗೆ ಮಾತ್ರ ಮೋಕ್ಷ ಅಂತ, ಹೆಣ್ಮಕ್ಳಿಗಿಲ್ಲ. ಯಾಕೆ ಅಂತ ಕೇಳಿದ್ರೆ ಇವರು ಹೋಗಿಬಿಟ್ರೆ ಮತ್ತಲ್ಲಿ ಗಂಡ ಹೆಂಡತಿ ಇದೇ ಸಂಸಾರ ಅಲ್ಲಿಯೂ ಶುರುವಾಗ್ತದಲ್ಲ ಅಂತ, ಅದಕ್ಕೆ ಅವ್ರ ಹೆಣ್ಮಕ್ಳಿಗೆ ಮೋಕ್ಷನೇ ಇಲ್ಲ ಅಂತ ಮಾಡಿಬಿಟ್ಟಿದ್ದಾರೆ ಜೈನರು. ಆಚಾರ್ಯ ಸಿದ್ಧಾಂತ ಹಾಗಲ್ಲ, ಅಲ್ಲಿ ಇಬ್ಬರೂ ಇರ್ತಾರೆ. ಹಾಗಾದರೆ ಆ ಸ್ತ್ರೀ ಪುರುಷರ ಭೋಗ ಎಂಥದ್ದು, ಅವರ ಭೋಗ ಎಂಥದ್ದು? ಅದು ದಿವ್ಯ ಭೋಗ ಸಮಾಯುಕ್ತಂ, ಇಲ್ಲಿ ಅಂಥ ಭೋಗ ಅಲ್ಲ. ಅವರಿಬ್ಬರ ಮನಸ್ಸು ಒಂದು ಕೂಡಿದರೆ ಸಾಕು, ಅವರಿಗೆ ಏನು ಆನಂದ ಆಗಬೇಕೋ ಆ ರೀತಿ ಆನಂದ ಆಗ್ತದಂತೆ. ಕೇವಲ ಮನಸ್ಸು ಇಬ್ಬರದ್ದು ಇಚ್ಛೈಕ್ಯ ಬಂದರೆ ಸಾಕಂತೆ, ಇಬ್ಬರ ಇಚ್ಛೆ ಒಂದಾಗಿ ಇಬ್ಬರ ಮನಸ್ಸು ಒಂದಾಗಿ ಬಿಟ್ಟರೆ ದಿವ್ಯವಾದ ಆನಂದ ಆಗಿಬಿಡ್ತದೆ, ಬೇರೆ ರೀತಿಯಾದಂಥ ಯಾವ ಭೋಗನೂ ಇಲ್ಲ. ಅದಕ್ಕೆ ದೃಷ್ಟಾಂತ ಅಂತಂದರೆ, ಲೋಕದಲ್ಲಿಯೂ ಕೂಡ ವಿದ್ಧಿ ಪಕ್ಷೋಷ್ಮಣ ಕ್ವಾಪಿ ಕ್ವಚಿತ್ ದೃಷ್ಟ್ಯಾ ಸ್ಮೃತೇರಪಿ. ನವಿಲುಗಳಲ್ಲಿ ಭೋಗ ಹೇಗೆ ಅಂತ ಕೇಳಿದರೆ, ಲೋಕದಲ್ಲಿಯೂ ಕೂಡ ನವಿಲುಗಳಲ್ಲಿ ಭೋಗ ಹೇಗೆ ಅಂತಂದರೆ, ಪಕ್ಷೋಷ್ಮಣ ಆ ಗಂಡು ಮತ್ತು ಹೆಣ್ಣು ನವಿಲು ಪರಸ್ಪರ ರೆಕ್ಕೆಯನ್ನು ಸೇರಿಸಿ ಶಾಖೆ ಕೊಟ್ಟುಕೊಂಡು ಬಿಟ್ಟರೆ ಸಾಕಂತೆ. ಪಕ್ಷದ ಊಷ್ಮ ಅಂದರೆ ಶಾಖೆ ಉತ್ಪತ್ತಿ ಆದರೆ ಆ ನವಿಲಿಗೆ ಆನಂದ ಆಗಿಬಿಡ್ತದಂತೆ. ಅದೇ ಕ್ವಚಿತ್ ದೃಷ್ಟ್ಯ ಮೀನುಗಳಲ್ಲಿ ಭೋಗ ಹೇಗೆ ಅಂತಂದರೆ, ಗಂಡು ಮೀನು ಹೆಣ್ಣು ಮೀನು ಒಂದೊಂದರ ದೃಷ್ಟಿ ಕೂಡಿದ್ರೆ ಸಾಕು, ಏನು ಪುರುಷ ಸ್ತ್ರೀಯರಿಗೆ ಏನು ಆನಂದ ಆಗ್ತದೆ ಅವರ ರತಿಕ್ರೀಡೆಯಿಂದ, ಆ ಆನಂದ ನವಿಲುಗಳಲ್ಲಿ ಬರೀ ದೃಷ್ಟಿಯಿಂದ ಆಗ್ತದಂತೆ. ಅದು ಪರಮಾತ್ಮನ ಸೃಷ್ಟಿ. ಮೀನುಗಳಲ್ಲಿ ಪರಸ್ಪರ ದೃಷ್ಟಿ ಕೂಡಿದ್ರೆ ಸಾಕು, ಗಂಡು ಹೆಣ್ಣಿನ ಮೀನಿನ ದೃಷ್ಟಿ ಕೂಡಿದರೆ ಆ ಆನಂದ ಆಗ್ತದೆ. ಕ್ವಚಿತ್ ಸ್ಮೃತೇರಪಿ ಆಮೆಗಳಲ್ಲಿ, ಗಂಡು ಆಮೆ ಹೆಣ್ಣು ಆಮೆ ಕೂರ್ಮ, ಆಮೆ ಅಂದರೆ ಕೂರ್ಮ ಆಮೆ, ಆ ಗಂಡು ಹೆಣ್ಣು ಆಮೆಗಳು ಒಂದನ್ನೊಂದು ಸ್ಮರಣೆ ಮಾಡಿದರೆ ಸಾಕಂತೆ. ಹತ್ತಿರ ಹತ್ತಿರನೂ ಇರಬೇಕಾಗಿಲ್ಲ, ಎಲ್ಲೆಲ್ಲೋ ಇದ್ದುಕೊಂಡು ಒಂದನ್ನೊಂದು ಸ್ಮರಣೆ ಮಾಡಿದರೆ ಈ ಪುರುಷ ಸ್ತ್ರೀಯರ ಸಂಯೋಗದಲ್ಲಿ ಏನು ಆನಂದ ಆಗ್ತದೆ ಆ ಆನಂದ ಸ್ಮರಣೆಯಿಂದಲೇ ಆಗ್ತದೆ. ಇದೆಲ್ಲ ವಿಚಿತ್ರ, ಲೋಕದಲ್ಲೇ ಉಂಟು ಅಂತಾರೆ. ಅಂದಮೇಲೆ ಮೋಕ್ಷದಲ್ಲಿಯೂ ಕೂಡ ಈ ರೀತಿಯಾದಂಥ ಲೌಕಿಕ ಭೋಗದಂತೆ ಅಲ್ಲ, ಅದು ದಿವ್ಯಭೋಗ, ದಿವ್ಯಭೋಗ ಸಮಾಯುಕ್ತಂ. ಇನ್ನೊಂದು ಎರಡು ಮೂರು ಅಂಶಗಳಿದೆ, ಅದನ್ನು ನಾಳೆ ಹೇಳಿ ಮುಂದಿನ ಸಂಧಿಗಳನ್ನು ಕೂಡ ಮುಂದುವರಿಸ್ತೇವೆ.